3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರು ಮನುಷ್ಯನನ್ನ ಸತ್ಯವಂತನಾಗಿ ಮಾಡಿದನು. ಆತ್ಮೀಯ ಪ್ರಿಯ ಕೇಳುಗರೆ, ದೇವರು ಈ ಲೋಕವನ್ನ ಸೃಷ್ಟಿ ಮಾಡಿದರೆ ಆ ಒಂದು ಸಮಯದಲ್ಲಿ ಈ ಲೋಕ ಪರಲೋಕದ ಒಂದು ಭಾಗವಾಗಿತ್ತು. ಯಾವ ರೀತಿಯಲ್ಲಿ ಅಂದರೆ ದೇವರು ಆದಾಮ ಹಾವಳನ್ನು ಸೃಷ್ಟಿ ಮಾಡಿದನು. ಅವರ ಜೊತೆಯಲ್ಲಿ ಸೃಷ್ಟಿಕರ್ತನಾದಂಥ ದೇವರು ಸಂಜೆಯ ತಂಗಾಳಿಯಲ್ಲಿ ಯಾವಾಗಲೂ ಆದಾಮ ಮತ್ತು ಅವಳ ಜೊತೆಯಲ್ಲಿ ಇರುವವನಾಗಿದ್ದನು, ಅವರ ಜೊತೆಯಲ್ಲಿ ಸಂಭಾಷಣೆ ಮಾಡುವಂಥವನಾಗಿದ್ದನು. ಹಾಗಾಗಿ ಈ ಲೋಕ ಪರಲೋಕದ ಒಂದು ಭಾಗವಾಗಿತ್ತು. ಇಂಥ ಪರಲೋಕದ ಒಂದು ಭಾಗವಾಗಿದ್ದಂತಹ ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಪಾಪ, ಕಷ್ಟ, ಸಂಕಟಗಳು ಬಂತು ಎಂಬುದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ನೀತಿಯುಳ್ಳ ಸಮಾಧಾನದ ಪ್ರಭುವೇ, ಪರಲೋಕದಲ್ಲಿ ಕುಳಿತು ಭೂಮಿಯ ಮಕ್ಕಳನ್ನು ಕಣ್ಣೆತ್ತಿ ನೋಡುವಂತಹ ದೇವರು ನೀವಾಗಿದ್ದೀರಾ ಸ್ವಾಮಿ. ನಿನ್ನ ಪಾದ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಬರುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು ಸ್ವಾಮಿ. ನಿನ್ನ ವಾಕ್ಯವನ್ನು ತೆಗೆಯುವಾಗ ಸ್ವಾಮಿ ಆತ್ಮನ ಮುಖಾಂತರವಾಗಿ ಮಾತನಾಡು. ನಮ್ಮ ಸ್ವಂತ ಬಲ ಜ್ಞಾನದಿಂದ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯ. ನಿನ್ನ ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆಯನ್ನು ಉಂಟು ಮಾಡಲಿ. ಆ ಕ್ರಿಯೆ ಮುಖಾಂತರವಾಗಿ ಸ್ವಾಮಿ ಆತ್ಮನು ಈ ಸತ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸಿ ಆ ನಿಮಿತ್ತವಾಗಿ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಆದಾಮ ಮತ್ತು ಅವಳು ಈ ಒಂದು ಸುಂದರವಾದಂತಹ ಉದ್ಯಾನವನದಲ್ಲಿ ಸಂತೋಷವಾಗಿ ಜೀವಿಸುವವರಾಗಿದ್ದರು. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಸಂಗಿ 7:29 ದೇವರು ಮನುಷ್ಯನನ್ನು ಸತ್ಯವಂತನಾಗಿ ಮಾಡಿದನು ಎಂಬುದಾಗಿ. ಮನುಷ್ಯನನ್ನು ದೇವರು ಸತ್ಯವಂತನಾಗಿ ಉಂಟು ಮಾಡಿದನು. ಆದರೆ ಅದರ ಮುಂದುವರಿದ ಭಾಗ ತಿಳಿಸ್ತಕ್ಕಂಥದ್ದಾಗಿದೆ. ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು ಎಂಬುದಾಗಿ ಜ್ಞಾನಿಯಾದಂಥ ಸಾಲಮೋನನು ಹೇಳುವಂತೆವನಾಗಿದ್ದಾನೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಉತ್ತಮವಾಗಿಯೂ ಸತ್ಯವಂತನಾಗಿಯೂ ದೇವರು ಸೃಷ್ಟಿ ಮಾಡಿದನು. ದೇವರು ಮನುಷ್ಯನನ್ನು ಒಂದು ಸತ್ಯವಂತನಾಗಿಯೂ ಉತ್ತಮನಾಗಿಯೂ ಸೃಷ್ಟಿ ಮಾಡಿದನು. ಆದರೆ ಅದರ ಮುಂದುವರಿದ ಭಾಗ ತಿಳಿಸ್ತಕ್ಕಂಥದ್ದಾಗಿದೆ ಏನೆಂಬುದಾಗಿ ನಾವು ನೋಡಬೇಕಾದರೆ ಮನುಷ್ಯನು ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ದೇವರು ಈ ಲೋಕವನ್ನು ಉಂಟು ಮಾಡಿದಾಗ ಎಲ್ಲವೂ ಉತ್ತಮವಾಗಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು ಎಂಥ ದೇವರು, ಎಂಥ ದೇವರನ್ನು ನಾವು ಆರಾಧಿಸುವಂಥವರಾಗಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಯೋಹಾನನು ಬರೆದ 4:8 ತಿಳಿಸ್ತಕ್ಕಂಥದ್ದಾಗಿದೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ, ಗಾಡ್ ಈಸ್ ಲವ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಪ್ರೀತಿ ಸ್ವರೂಪಿ ಎಂದರೆ ಅದು ದೇವರು ಮಾತ್ರ ಈ ಲೋಕದಲ್ಲಿ ಪ್ರೀತಿ ಸ್ವರೂಪಿ. ಯಾವ ಮನುಷ್ಯನು ಪ್ರೀತಿ ಸ್ವರೂಪಿ ಅಲ್ಲ, ಯಾಕೆಂದರೆ ಅವನ ಪ್ರೀತಿ ಒಂದೇ ರೀತಿಯಾಗಿರುವುದಿಲ್ಲ. ಸ್ವಲ್ಪ ಸಮಯ ಅವನು ಪ್ರೀತಿ ಮಾಡುತ್ತಾನೆ, ಮತ್ತೆ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನು ದ್ವೇಷಿಸುತ್ತಾನೆ. ಆದರೆ ನಮ್ಮ ದೇವರು ಆ ರೀತಿಯಾಗಿ ಅಲ್ಲ. ನಮ್ಮ ದೇವರು ಪ್ರೀತಿ ಸ್ವರೂಪಿ, ಸದಾಕಾಲವೂ ನಮ್ಮನ್ನು ಪ್ರೀತಿಸುವಂತೆವನಾಗಿದ್ದಾನೆ. ಎಂದೆಂದಿಗೂ ಆತನ ಪ್ರೀತಿ ಬದಲಾವಣೆ ಆಗುವುದಿಲ್ಲ. ಅದರಲ್ಲಿ ಪ್ರೀತಿ ಬಿಟ್ಟರೆ ಬೇರೇನು ಸಹ ಅವನಲ್ಲಿ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಆರಾಧಿಸ್ತಕ್ಕಂತಹ ಆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪಿ ಎಂದು ನಾವು ನೋಡಿದೆವು. ಅಂತಹ ಪ್ರೀತಿ ಸ್ವರೂಪಿಯುಳ್ಳಂಥ ದೇವರು ಈ ಲೋಕಕ್ಕೆ ಕಷ್ಟಗಳನ್ನು, ಸಂಕಟಗಳನ್ನು, ನೋವುಗಳನ್ನು ಕೊಡುವಂಥವನಾಗಿದ್ದಾನೆ? ಇಲ್ಲ. ಪ್ರೀತಿ ಸ್ವರೂಪಿಯಾದಂಥ ದೇವರು ನಮಗೆ ಕಷ್ಟಗಳನ್ನು, ಸಂಕಟಗಳನ್ನು, ನೋವುಗಳನ್ನು ಕೊಡುವುದಿಲ್ಲ. ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಷ್ಟಗಳು, ನೋವುಗಳು, ಹಿಂಸೆಗಳು ಬಂದಾಗ ನಾವು ಹೇಳುವಂಥವರಾಗಿದ್ದೇವೆ, ಪಾಸ್ಟರ್ ಯಾಕೆ ದೇವರು ನನಗೆ ಇಂತಹ ಕಷ್ಟಗಳನ್ನು, ನೋವುಗಳನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ದೇವರನ್ನು ಪ್ರಶ್ನಿಸುವಂಥವರಾಗಿದ್ದೇವೆ, ವೈ ಗಾಡ್ ಎಂಬುದಾಗಿ ಹೇಳುವಂಥವರಾಗಿದ್ದೇವೆ. ಸತ್ಯವೇದ ಏನು ಹೇಳುತ್ತದೆ ಎಂದರೆ, ಆತ್ಮೀಯ ಪ್ರಿಯ ಕೇಳುಗರೆ, ದೇವರು ನಮಗೆ ಕಷ್ಟಗಳನ್ನು, ಸಂಕಟಗಳನ್ನು, ನೋವುಗಳನ್ನು ಕೊಡುವಂಥ ದೇವರಲ್ಲ. ಆತನಿಂದ ಬರತಕ್ಕಂಥದ್ದೆಲ್ಲವೂ ಸಹ ಒಳ್ಳೆಯದೇ. ಯಾಕೋಬನ ಪುಸ್ತಕ 1:13 ನಾವು ನೋಡುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಾವನಾದರೂ ಸೋಧನೆಗೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು, ಯಾಕೆಂದರೆ ದೇವರು ಕೆಟ್ಟದರಿಂದ ಶೋಧಿಸುವವನು ಅಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ನಮಗೆ ಶೋಧನೆಯನ್ನು ನೀಡುವುದಿಲ್ಲ. ನಮಗೆ ಕಷ್ಟ, ನೋವುಗಳನ್ನು ನೀಡುವಂತಹ ದೇವರು ನಮ್ಮ ದೇವರಲ್ಲ. ಅವನು ಕೆಟ್ಟವುಗಳಿಂದ ನಮ್ಮನ್ನು ಶೋಧಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಹೇಳುವುದೇನೆಂದರೆ, ನಾನು ನಿಮ್ಮನ್ನು ಕಷ್ಟ, ಸಂಕಟಗಳಿಗೆ ಒಳಪಡಿಸಿದ್ದೇನೆ ಎಂಬುದಾಗಿ ಹೇಳಬೇಡಿರಿ, ಅದು ನನಗೆ ಮನನೋವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರು ಈ ವಾಕ್ಯದ ಮುಖಾಂತರವಾಗಿ ಹೇಳುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಕಷ್ಟಗಳು ಎದುರಾದಾಗ ದೇವರು ನಮ್ಮನ್ನು ಶೋಧಿಸುವವನಾಗಿದ್ದಾನೆ ಎಂಬುದಾಗಿ ನಾವು ಹೇಳುವಂಥವರಾಗಿದ್ದೇವೆ. ಆದರೆ ಸತ್ಯವನ್ನು ತಿಳಿದುಕೊಂಡಿರತಕ್ಕಂಥ ನಾವು ಆ ರೀತಿಯಾಗಿ ಎಂದಿಗೂ ಸಹ ಹೇಳಬಾರದು, ದೇವರು ನಮ್ಮನ್ನು ಶೋಧಿಸುವುದಿಲ್ಲ ಎಂದರೆ ದೇವರು ನಮಗೆ ಏನನ್ನು ನೀಡುವಂಥವನಾಗಿದ್ದಾನೆ ಎಂದರೆ, ಒಬ್ಬ ಮನುಷ್ಯನಿಗೆ ದೇವರು ಅನೇಕ ಒಳ್ಳೆಯ ಕಾರ್ಯಗಳನ್ನು ನೀಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಅದೇ ಯಾಕೋಬನ ಪುಸ್ತಕ 1:17 ಓದಬೇಕಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದಂತಹ ಬೆಳಕು ಮೂಲಕರ್ತನಾಗಿದ್ದನಿಂದ ಇಳಿದು ಬರುತ್ತದೆ, ಆತನಲ್ಲಿ ಚಂಚಲತೆಯೇನೂ ಇಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪರಲೋಕದಿಂದ ಮನುಷ್ಯನಿಗೆ ದೇವರು ಏನನ್ನು ನೀಡುವವನಾಗಿದ್ದಾನೆ ಎಂದರೆ, ಎಲ್ಲ ಒಳ್ಳೆಯ ದಾನಗಳನ್ನು ಮತ್ತು ಕುಂದಿಲ್ಲದ ಎಲ್ಲ ವರಗಳನ್ನು ಮೇಲಿನಿಂದ ದೇವರು ನಮಗೆ ನೀಡುವಂಥವನಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ನಮ್ಮ ಕಷ್ಟಗಳಿಗೆ ಕಾರಣಕರ್ತ ಯಾರು? ದೇವರು ನಮ್ಮನ್ನು ಸತ್ಯವಂತನಾಗಿ, ಮನುಷ್ಯನಾಗಿ ಸೃಷ್ಟಿ ಮಾಡಿದನು. ಯುಕ್ತಿಗಳು, ಈ ಕಷ್ಟಗಳು, ನೋವುಗಳೆಲ್ಲ ಹಾಗಾದರೆ ಎಲ್ಲಿಂದ ಬಂತು? ದೇವರು ನಮ್ಮನ್ನು ಉತ್ತಮವಾಗಿ ಸೃಷ್ಟಿ ಮಾಡಿದನೆಂದರೆ, ಈ ಲೋಕವನ್ನು ಆತನು ಪ್ರೀತಿಯಿಂದ ನೋಡಿದನು. ಪ್ರೀತಿ ಸ್ವರೂಪಿಯಾದಂಥ ದೇವರಾಗಿದ್ದನು. ಇಡೀ ಭೂಮಿ, ಆಕಾಶ ಎಲ್ಲವನ್ನ ದೇವರು ಮನುಷ್ಯನಾಗಿ ಸೃಷ್ಟಿ ಮಾಡಿ ಅದನ್ನು ಮನುಷ್ಯನಿಗೆ ನೀಡಿದನು. ಆದರೆ ಅದನ್ನೇ ಜ್ಞಾನಿಗಳು ನಂಬುವಂಥ ಸ್ಥಿತಿಯಲ್ಲಿ ಇವತ್ತು ಇಲ್ಲ ಪ್ರಿಯ ಕೇಳುಗರೆ. ವಿಜ್ಞಾನಿಗಳು ಹೇಳುವಂಥವರಾಗಿದ್ದಾರೆ, ಇಲ್ಲ ಇದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಯಿತು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ವಿಜ್ಞಾನಿಗಳ ಈ ಒಂದು ವಿಚಾರದ ಬಗ್ಗೆ ನಂಬಿಕೆ ಇಲ್ಲದೆ ಅವರು ಹಿಂತೆರೆದಿದ್ದಾರೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ಹೇಳುವಂಥವರಾಗಿದ್ದಾರೆ, ವಿಜ್ಞಾನಿಗಳು ನಕ್ಷತ್ರಗಳನ್ನು ನೋಡಿ 1,000 ನಕ್ಷತ್ರವಿದೆ, 10,000 ನಕ್ಷತ್ರವಿದೆ ಅಂತ ಹೇಳಿದಂಥ ಜ್ಞಾನಿಗಳು ಸ್ವಲ್ಪ ದಿನದ ನಂತರ ಎನ್ನಿಸಲಾಗದಂಥ ನಕ್ಷತ್ರಗಳಿವೆ ಎಂಬುದಾಗಿ ಹೇಳಿದರು. ಇದನ್ನೇ ನಮ್ಮ ದೇವರು ಅನೇಕ ವರ್ಷಗಳ ಹಿಂದೆ ಅಬ್ರಾಹ್ಮನಿಗೆ ಹೇಳಿದರು, ನೀನು ಎನ್ನಿಸುವುದಾದರೆ ಎನ್ನಿಸಿ ನೋಡು ಎಂಬುದಾಗಿ ನಕ್ಷತ್ರಗಳನ್ನು. ಇದೇ ನಮ್ಮ ದೇವರು ಸತ್ಯವೇದ ತಿಳಿಸುತ್ತದೆ, ಎನ್ನಿಸಲಾಗದಂಥ ನಕ್ಷತ್ರಗಳು, ಆತನು ಅವುಗಳ ಹೆಸರನ್ನು ತನ್ನ ಕೈಯಲ್ಲಿ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಪ್ರತಿಯೊಂದು ನಕ್ಷತ್ರಗಳ ಹೆಸರು ಸಹ ದೇವರಿಗೆ ಗೊತ್ತಿದೆ ಎಂಬುದಾಗಿ, ಆತನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ. ಆದರೆ ವಿಜ್ಞಾನಿಗಳು ತಮ್ಮ ಮೂರ್ಖತನದಿಂದ ಇವುಗಳನ್ನು ತಿರಸ್ಕರಿಸಿ ದೇವರ ಮೇಲೆ ನಂಬಿಕೆ ಇಲ್ಲದೆ ಜೀವಿಸುವಂತವರಾಗಿದ್ದಾರೆ, ತಮ್ಮ ಕುಯುಕ್ತಿಗಳನ್ನು ಈ ಲೋಕದಲ್ಲಿ ವ್ಯಕ್ತಪಡಿಸುವಂತವರಾಗಿದ್ದಾರೆ. ಆದರೆ ನಮ್ಮ ದೇವರು ಎಲ್ಲವನ್ನ ತಿಳಿದುಕೊಂಡಿರತಕ್ಕಂಥ ದೇವರು, ನಮ್ಮ ಹೆಸರನ್ನು ಆತನು ಮರೆಯುವುದಿಲ್ಲ, ನಮ್ಮ ಹೆಸರನ್ನು ಸಹ ತನ್ನ ಅಂಗೈಯಲ್ಲಿ ಬರೆದುಕೊಂಡಿರತಕ್ಕಂಥದ್ದನ್ನು ನಾವು ಸತ್ಯವೇದ ತಿಳಿಸುವಾಗ ನಾವು ನೋಡುವಂಥವರಾಗಿದ್ದೇವೆ. ಇಂತಹ ಒಂದು ಒಳ್ಳೆಯ ಪ್ರಪಂಚ, ದುಃಖವಿಲ್ಲದಂತಹ, ಕಷ್ಟವಿಲ್ಲದಂತಹ, ನೋವಿಲ್ಲದಂತಹ, ಉತ್ತಮವಾಗಿ ಜೀವಿಸುವಂತಹ ಈ ಒಂದು ಪ್ರಪಂಚದಲ್ಲಿ ಕಷ್ಟ, ನೋವು, ಸಂಕಟಗಳು ಬರಲು ಕಾರಣವೇನು? ಬರಲು ಕಾರಣವೇನೆಂದರೆ, ಯೆಶಾಯನ ಪ್ರವಾದನೆ ಗ್ರಂಥ 14:12 ನಾವು ಓದಬೇಕಾದರೆ, ಓ ಲೂಸಿಫರ್, ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದಿ, ಜನಾಂಗಗಳನ್ನು ಬಲಹೀನ ಮಾಡಿದ ನೀನು ಭೂಮಿಗೆ ಹೇಗೆ ಕಡಿಯಲ್ಪಟ್ಟಿದ್ದಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯವೇದ ತಿಳಿಸ್ತದೆ, ಜನಾಂಗಗಳನ್ನು ಬಲಹೀನ ಮಾಡಿದವನು ನೀನಲ್ವೇ, ಕಷ್ಟಕ್ಕೆ ಸಿಲುಕಿಸಿದವನು, ರೋಗಕ್ಕೆ, ಬಾಧೆಗಳಿಗೆ, ನೋವಿಗಳಿಗೆ ಸಿಲುಕಿಸಿದಂಥವನು ನೀನಲ್ವೇ, ಈ ಲೋಕದಲ್ಲಿ ವಿಪತ್ತು ಆಪತ್ತುಗಳನ್ನು, ನಾಶನಗಳನ್ನು ಬರಮಾಡಿದವನು ನೀನಲ್ವೇ, ಲೂಸಿಫರ್, ಉದಯದ ಮಗನೇ, ಉದಯದ ನಕ್ಷತ್ರ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಲೂಸಿಫರ್ ಎನ್ನುವ ದೇವದೂತ ಈ ಲೋಕಕ್ಕೆ ಅನೇಕ ವಿಧವಾದಂತಹ ಕಷ್ಟಗಳನ್ನು, ನೋವುಗಳನ್ನು, ಪಾಪವನ್ನು ತಂದನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ಲೂಸಿಫರ್ನಂಥ ದೇವದೂತನನ್ನು ದೇವರು ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದರು ಗೊತ್ತಾ ಪ್ರಿಯ ಕೇಳುಗರೇ? ಎಜಿಕೇಲ್ನ ಪುಸ್ತಕ 28:12-14 ತನಕ ನಾವು ಓದುವುದಾದರೆ ಕರ್ತನು ಹೀಗೆ ಹೇಳುವಂಥವನಾಗಿದ್ದಾನೆ. ಆತನು ಸಂಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರನವಾಗಿದ್ದನು. ನೀನು ಲೆಕ್ಕವನ್ನು ಮುದ್ರಿಸುತ್ತಿದ್ದೆ, ದೇವರ ತೋಟದ ಏದೇನಿನಲ್ಲಿ ನೀ ಇದ್ದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ನೀನು ಮುಚ್ಚುವಂಥ ಅಭಿಷೇಕಿಸಲ್ಪಟ್ಟಂಥ ಕೆರಬಿಯು, ದೇವರ ಪರಿಶುದ್ಧ ಪರ್ವತದಲ್ಲಿ ನಿನ್ನನ್ನು ಇಟ್ಟೆನು. ಅಲ್ಲೇ ನೀನಿದ್ದಿ, ಬೆಂಕಿಯ ಕಲ್ಲುಗಳ ಮಧ್ಯದಲ್ಲಿ ನೀನು ಕೆಳಗೂ ಮೇಲಕ್ಕೂ ತಿರುಗಾಡುತ್ತಿದ್ದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವನನ್ನು ನೋಡಿದರೆ ಬೆಂಕಿ ಪ್ರಜ್ವಲಿಸುವಂಥ ರೀತಿಯಲ್ಲಿದ್ದನು. ದೇವರ ಸಮ್ಮುಖದಲ್ಲಿ ಸುಂದರಮಯವಾಗಿ ಈತನು ಸೃಷ್ಟಿಸಲ್ಪಟ್ಟಂತಹ, ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಒಬ್ಬ ದೂತನಾಗಿದ್ದನು. ಇವನ ಮನಸ್ಸಿನಲ್ಲಿ ಏನುಂಟಾಯಿತು ಎಂಬುದಾಗಿ ನಾವು ನೋಡಬೇಕಾದರೆ ಯೆಶಾಯನ ಪ್ರವಾದನೆ ಗ್ರಂಥ 14:13-14 ತನಕ ನಾವು ನೋಡುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಉನ್ನತವಾದ ಮೇಘ ಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸರಿಸಮಾನನಾಗುತ್ತೇನೆ ಅಂದುಕೊಂಡೆಯಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೂಸಿಫರ್, ಇವನಿಗೆ ದೇವರು ಎಲ್ಲವನ್ನ ಕೊಟ್ಟಿದ್ದನು, ಆದರೆ ಇವನಿಗೆ ಒಂದು ಆಸೆ ಉಂಟಾಯಿತು. ಆ ಆಸೆ ಏನೆಂದರೆ, ನನ್ನ ಸಿಂಹಾಸನವನ್ನು ದೇವರ ಸಿಂಹಾಸನಕ್ಕಿಂತ ಉನ್ನತಕ್ಕೆ ಏರಿಸಬೇಕೆಂಬುದಾಗಿ, ದೇವರಿಗೆ ಸರಿಸಮಾನವಾಗಿ ನಾನು ಜೀವಿಸಬೇಕು ಎಂಬುದಾಗಿ ಆತನ ಮನಸ್ಸಿನಲ್ಲಿ ಆತನು ಅಂದುಕೊಂಡನು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಎಂಥ ಒಂದು ವಿಚಿತ್ರ ಅಲ್ಲ ಪ್ರಿಯ ಕೇಳುಗರೆ? ಒಬ್ಬ ಸೃಷ್ಟಿ ಮಾಡಿದಂತಹ ದೇವದೂತ ಸೃಷ್ಟಿಗೆ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಸೃಷ್ಟಿ ಕರ್ತನಿಗೆ ವಿರುದ್ಧವಾಗಿ ನಿಂತನು. ಪ್ರಿಯರೇ, ದೇವರ ಸಿಂಹಾಸನಕ್ಕೆ ವಿರುದ್ಧವಾಗಿ ನಿಂತನು. ಹೇಗೆಂಬುದಾಗಿ ನಾವು ನೋಡಬೇಕಾದರೆ ದೇವರ ಸಿಂಹಾಸನದ ಬಗ್ಗೆ ಕೀರ್ತನೆಗಳು 89:14 ತಿಳಿಸ್ತಕ್ಕಂಥದ್ದಾಗಿದೆ. ನೀತಿಯು ನ್ಯಾಯವು, ನಿನ್ನ ಕೃಪೆಯು ಸತ್ಯವು ನಿನ್ನ ಮುಂದೆ ಹೋಗುತ್ತದೆ ಎಂಬುದಾಗಿ. ದೇವರ ಸಿಂಹಾಸನ ಇರತಕ್ಕಂಥ ಸ್ಥಳ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ನೀತಿಯು ನ್ಯಾಯವು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಲೂಸಿಫರ್ ಹೇಳುವವನಾಗಿದ್ದಾನೆ, ನಾನು ನನ್ನ ಸಿಂಹಾಸನವನ್ನು ಮಹೋನ್ನತನಿಗೆ ಸರಿಸಮಾನವಾಗಿ ಏರಿಸಬೇಕೆಂಬುದಾಗಿ. ದೇವರ ಸಿಂಹಾಸನಕ್ಕೆ ಅಸ್ಥಿಭಾರ ಯಾವುದು? ದೇವರ ಸಿಂಹಾಸನಕ್ಕೆ ಅಸ್ಥಿಭಾರ ನೀತಿಯು ನ್ಯಾಯವೂ ಆಗಿದೆ ಪ್ರಿಯ ಕೇಳುಗರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ಸಿಂಹಾಸ ಬರ್ತಕ್ಕಂಥದ್ದಾಗಿದೆ ಇದರಲ್ಲಿ. ಅಂದರೆ ಯಾವ ಒಂದು ಸಿಂಹಾಸನ? ಸೈತಾನನು ತಾನು ಒಂದು ಸಿಂಹಾಸನವನ್ನು ಹಾಕಬೇಕು ಎಂಬುದಾಗಿ. ಆತನ ಸಿಂಹಾಸನ ನೀತಿಯು ನ್ಯಾಯವೂ ಆಗಿದೆ. ಅದಕ್ಕೆ ವಿರುದ್ಧವಾಗಿ ಅನೀತಿ, ಅನ್ಯಾಯವನ್ನು ಸೈತಾನನು ಈ ಲೋಕಕ್ಕೆ ತರುವಂಥವನಾಗಿದ್ದಾನೆ. ಈ ಲೋಕಕ್ಕೆ ಅದನ್ನು ತರುವುದರ ಮೂಲಕವಾಗಿ ಅನೇಕರನ್ನ ತನ್ನ ಕಡೆಗೆ ಪರಲೋಕದಲ್ಲಿ ದೇವ ದೂತರುಗಳನ್ನು ಅವರ ಸಮ್ಮುಖದಲ್ಲಿ ಆರಾಧನೆ ಮಾಡತಕ್ಕಂಥ ಸಮ್ಮುಖದಲ್ಲಿ ಮೋಸ ವಂಚನೆಯನ್ನು ಮಾಡಿ, ಅನೀತಿಯನ್ನು ಬಿತ್ತಿ, ಅನ್ಯಾಯವನ್ನು ಮಾಡಿ ಆ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಬಿದ್ದು ಹೋದಂಥ ದೇವದೂತರು ಅವರಾದರೂ. ಪ್ರಿಯ ಕೇಳುಗರೆ, ಸೈತಾನನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 12:7-8-9 ಓದಬೇಕಾದರೆ ಆ ಪುರಾತನ ಘಟಸರ್ಪ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಕೆಂಪು ಘಟಸರ್ಪಕ್ಕೆ ಅದನ್ನು ಹೋಲಿಸಲಾಗಿದೆ. ಕೆಂಪು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಯೆಶಾಯನ ಪ್ರವಾದನೆ ಗ್ರಂಥ 1:18 ತಿಳಿಸ್ತಕ್ಕಂಥದ್ದಾಗಿದೆ. ನಿಮ್ಮ ಪಾಪಗಳು ಕೊಡಿ ಕೆಂಪಾಗಿದ್ದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಪಾಪವನ್ನು ಕೆಂಪಾದಂಥ ಘಟಸರ್ಪಕ್ಕೆ ಹೋಲಿಸಲಾಗಿದೆ. ಅಂದರೆ ಈ ಕೆಂಪಾದಂಥ ಘಟಸರ್ಪ ಸೈತಾನನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಸೈತಾನನು ಜನಾಂಗಗಳನ್ನು ಬಲಹೀನಪಡಿಸಿದ್ದಾನೆ. ನಮ್ಮನ್ನೆಲ್ಲ ಬಲಹೀನಪಡಿಸಿ ಪಾಪದ ಸ್ಥಿತಿಯಲ್ಲಿ ನಮ್ಮನ್ನು ನೋಡುವಂತೆವನಾಗಿದ್ದಾನೆ. ಹೇಗೆ ಮೂರನೇ ಒಂದು ಭಾಗ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡನು, ಎಳೆದು ಈ ಲೋಕಕ್ಕೆ ಹಾಕಲ್ಪಟ್ಟರು, ಅದೇ ರೀತಿಯಾಗಿ ಆತನು ಈ ಲೋಕಕ್ಕೆ ಬಂದು ಅನೇಕ ಪಾಪಕ್ಕೆ ಒಳಪಡಿಸಿದ್ದಾನೆ ಈ ಲೋಕವನ್ನು. ಒಂದು ಉತ್ತಮವಾದಂತಹ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದರು, ಅದಕ್ಕೆ ವಿರುದ್ಧವಾಗಿ ಅವನು ದಂಗೆಯನ್ನು ಹೇಳುವಂತೆ ಮಾಡಿದನು. ಪ್ರಿಯ ಕೇಳುಗರೆ, ದೇವರಿಗೆ ವಿರುದ್ಧವಾಗಿ ದಂಗೆಯನ್ನು ಹೇಳುವಂತೆ ಆತನು ಮಾಡಿದನು. ಅದಕ್ಕೋಸ್ಕರವೇ ಪರಲೋಕದಲ್ಲಿ ಆ ಅಶಾಂತಿಯನ್ನು, ಆ ಪ್ರೀತಿಯನ್ನು ಕೆಡಿಸಿದಂತಹ ದೇವದೂತನು ಈ ಲೂಸಿಫರ್ ಅಂತಕ್ಕಂಥ ಅವನಾಗಿದ್ದನು. ಆದರೆ ಅವನು ಈ ಲೋಕಕ್ಕೆ ಬೀಳುವುದರ ಮೂಲಕವಾಗಿ ಸೈತಾನನಿಂತಲೂ, ಪುರಾತನ ಘಟಸರ್ಪ ಎಂತಲೂ, ಪಿಶಾಚನಿಂತಲೂ ಈ ಲೋಕದಲ್ಲಿ ಆತನನ್ನು ಹೆಸರಿಡಿದು ಕರೆಯಲಾಗಿದೆ. ಸೈತಾನನಿಂತಲೂ ನಾವು ಹೇಳುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತದೆ. ಪ್ರಕಟಣೆ ಪುಸ್ತಕ 12:7-8 ವಾಕ್ಯಗಳನ್ನು ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅದರಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಪರಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಇದ್ದಂಥ ಆ ಒಂದು ಸ್ಥಳ, ಆದರೆ ಸಮಸ್ಯೆ ಈ ಲೋಕದಲ್ಲಿ ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಭೂಮಿಯೇ, ಅದರಲ್ಲಿ ವಾಸವಾಗಿರ್ತಕ್ಕಂಥ ಜನಗಳೇ, ನಿಮ್ಮ ಕಷ್ಟಗಳನ್ನು ಏನು ಹೇಳಲಿ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಯಾಕೆಂದರೆ ಸೈತಾನನು ನಮ್ಮ ಕಡೆಗೆ ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಬರ್ತಕ್ಕಂಥನಾಗಿದ್ದಾನೆ. ಈ ರೀತಿಯಾಗಿ ತನ್ನ ಕುತಂತ್ರದಿಂದ ಮೂರನೇ ಒಂದು ಭಾಗ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡಂತಹ ಸೈತಾನನು ಅವರ ಮುಖಾಂತರವಾಗಿ ಈ ಲೋಕಕ್ಕೆ ಬಂದು ಆಗ ತಾನೇ ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಈ ಲೋಕ ಉತ್ತಮ ರೀತಿಯಲ್ಲೇ ಆಗಿತ್ತು, ಪ್ರೀತಿಯಿಂದ ಕುಡಿತು, ಸೌಂದರ್ಯದಿಂದ ಕುಡಿತು. ಅಂಥ ಲೋಕದಲ್ಲಿ ಸೈತಾನ ಮಾಡಿದಂತಹ ಒಂದು ಕೆಲಸವೇನೆಂದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದಾಮ ಹವಳನ್ನು ಅವನು ವಂಚಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3:4 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಇಂಪಾದಂತಹ, ಒಂದು ಸೊಗಸಾದಂತಹ ಒಂದು ಮಾತಿನಿಂದ ಅವಳನ್ನು ಅವನು ತನ್ನ ವಶಕ್ಕೆ ಸೆಳೆದುಕೊಂಡನು. ಸೈತಾನನ ಆಸೆ ಏನಾಗಿತ್ತು? ಸೈತಾನನ ಆಸೆ ಏನಾಗಿತ್ತು ಅಂದರೆ ಪರಲೋಕದಲ್ಲಿ ದೇವರಿಗೆ ಮಹೋನ್ನತನಿಗೆ ಸರಿ ಸಮಾನವಾಗಿ ಕೂತು ಏನು ದೇವರು ಪಡೆದುಕೊಳ್ತಕ್ಕಂಥ ಆರಾಧನೆಯನ್ನು ನಾನು ಪಡೆದುಕೊಳ್ಳಬೇಕು ಅನ್ನುವಂತಹ ಅಂಬಲ ಹೊಣಲಿತ್ತು. ಆ ಕುಯ್ತಿ, ಆ ಕುತಂತ್ರದಿಂದ ಅಲ್ಲಿರ್ತಕ್ಕಂಥ ದೇವ ದೂತರನ್ನು ಅವನು ವಂಚಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ಅವರು ಬಿದ್ದು ಹೋದಂಥ ದೂತರಾಗಿದ್ದಾರೆ. ಸೈತಾನನು ಸಹ ಬಿದ್ದು ಹೋದಂತಹ, ಪಾಪದಲ್ಲಿ ಬಿದ್ದು ಹೋದಂತಹ ಒಬ್ಬ ದೂತನಾಗಿದ್ದಾನೆ. ಅದಕ್ಕೋಸ್ಕರವೇ ಪರಲೋಕದಲ್ಲಿ ಏನು ಆಸೆ ಪಟ್ಟನೋ ಅದೇ ಆಸೆಯನ್ನು ಈ ಲೋಕದಲ್ಲಿ ಅವನು ನೆರವೇರಿಸಿಕೊಳ್ಳೋಕ್ಕೋಸ್ಕರ ಮನುಷ್ಯರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಆರಾಧನೆಯನ್ನು ಹೊಂದುವುದಕ್ಕೆ ನಾನು ಯೋಗ್ಯನು ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಅನೇಕರು ಇವತ್ತು ನಮ್ಮ ಸೃಷ್ಟಿಕರ್ತ ಯಾರು ಎಂಬುದನ್ನು ಮರೆತು ಸೃಷ್ಟಿ ವಸ್ತುಗಳನ್ನು ಆರಾಧಿಸುವುದರ ಮೂಲಕವಾಗಿ ಸೈತಾನನನ್ನು ಆರಾಧಿಸುವಂಥವರಾಗಿದ್ದಾರೆ. ಎಂಥ ವಿಪರ್ಯಾಸ ಪ್ರಿಯ ಕೇಳುಗರೆ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಆ ಸೃಷ್ಟಿ ಮಾಡಲಿಕ್ಕೆ ಒಬ್ಬ ದೇವರಿದ್ದಾನೆ. ಆತನಿಗೆ ನಾವು ಘನ ಮಾನ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಬೇಕು. ಹೇಗೆ ಅಂದು ಆದಾಮ ಅವಳನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡು ಪಾಪಕ್ಕೆ ಒಳಪಡಿಸಿದನು, ಅದೇ ರೀತಿಯಾಗಿ ಇವತ್ತು ಇಡೀ ಲೋಕವನ್ನೇ ತನ್ನ ಕಡೆಗೆ ವಂಚಿಸಿ ಎಳೆದುಕೊಂಡಿದ್ದಾನೆ. ಪ್ರಿಯ ಕೇಳುಗರೆ, ಆದಾಮ ಹಾವಳು ಪಾಪ ಮಾಡಿದಾಗ ಈ ಲೋಕದಲ್ಲಿ ನಡೆದಂತಹ ಘಟನೆ ಇವತ್ತಿಗೂ ಸಹ ನಮ್ಮ ಕಣ್ಣ ಮುಂದೆ ಅವುಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಆದಾಮ ಹಾವಳು ಪಾಪ ಮಾಡಿ ಆ ಏದೇನ್ ತೋಟದಿಂದ ಹೊರಬರಬೇಕಾದಂತಹ ಸನ್ನಿವೇಶವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿತ್ತು, ಎಲೆಗಳು ಉದುರುವುದನ್ನು ನೋಡಿ ಅಯ್ಯೋ ನಮ್ಮ ಪಾಪದ ನಿಮಿತ್ತವಾಗಿ ಈ ಎಲೆಗಳು ಉದುರ್ತಕ್ಕಂಥವರಾಗಿದೆ ಎಂಬುದಾಗಿ ಅವರು ಮನಸ್ಸಿನಲ್ಲಿ ದುಃಖಪಟ್ಟರು. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿನ್ನುವಾಗ ಅಯ್ಯೋ ನಮ್ಮ ಪಾಪದ ನಿಮಿತ್ತವಾಗಿ ಈ ಪ್ರಾಣಿಗಳು ಒಂದಕ್ಕೊಂದು ಜಗಳವನ್ನು ಮಾಡಿಕೊಳ್ತಕ್ಕಂಥವರಾಗಿದೆ, ಒಂದಕ್ಕೊಂದು ತಿಂತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಅಂದುಕೊಂಡರು, ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ಪ್ರಿಯ ಕೇಳುಗರೆ, ಆ ಪಾಪಕ್ಕೂ ಮೊದಲು ಒಂದು ಸುಂದರವಾಗಿ ಸತ್ಯವಂತನಾಗಿ ನೀತಿವಂತನಾಗಿ ಉತ್ತಮವಾಗಿ ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯನು ಸಂತೋಷದಿಂದ ಉಲ್ಲಾಸದಿಂದ ಯಾವಾಗಲೂ ಸಹ ತನ್ನ ಸೃಷ್ಟಿಕರ್ತನ ಜೊತೆಯಲ್ಲಿ ಜೀವಿಸುವಂಥವನಾಗಿದ್ದನು. ಆದರೆ ಯಾವಾಗ ಪಾಪಕ್ಕೆ ಬಿದ್ದರೂ ಆವಾಗ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪ್ರಕೃತಿಯಲ್ಲಿ ಬದಲಾವಣೆ, ಮನುಷ್ಯನಲ್ಲಿ ಬದಲಾವಣೆ, ಎಲ್ಲ ಪ್ರಾಣಿಗಳಲ್ಲಿ ಬದಲಾವಣೆ, ಆತನ ಸೃಷ್ಟಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಉಂಟಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೈತಾನ ತನ್ನ ಸುಳ್ಳಿನ ಮೂಲಕವಾಗಿ ಪರಲೋಕದಲ್ಲಿ ದೂತರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು. ಈ ಲೋಕದಲ್ಲೂ ಸಹ ಆದಾಮ ಅವಳನ್ನು ಸುಳ್ಳಿನ ಮೂಲಕವಾಗಿ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡನು. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನ ಸುವಾರ್ತೆ 8:44 ವಚನದಲ್ಲಿ ಯೇಸು ಸ್ವಾಮಿ ಸೈತಾನನಿಗೆ ಒಂದು ಹೆಸರನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಸೈತಾನ ಸುಳ್ಳುಗಾರನು ಸುಳ್ಳಿಗೆ ತಂದೆಯೋ ಆಗಿದ್ದಾನೆ ಎಂಬುದಾಗಿ, ಅವನು ಮಾತನಾಡುವಾಗ ತನ್ನ ಸ್ವಂತದಿಂದ ಮಾತನಾಡತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೇ, ಅಂದು ಆದಾಮ ಹಾವಳನ್ನು ವಂಚಿಸಿ ಪರಲೋಕದ ದೇವದೂತರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಂಡಂಥ ಅದೇ ದೇವದೂತನು ಇವತ್ತು ನಮ್ಮನ್ನು ಸುಳ್ಳುಗಳ ಮೂಲಕವಾಗಿ ಸತ್ಯವೇದಕ್ಕೆ ವಿರುದ್ಧವಾಗಿ ಅನೇಕ ಸುಳ್ಳುಗಳನ್ನು ಹೇಳಿ ನಮ್ಮನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸುವಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಈ ಲೋಕದಲ್ಲಿ ಅನೇಕ ಪಾಪಗಳು, ನೋವುಗಳು, ಸಂಕಟಗಳು, ಅನೇಕ ವಿಧವಾದಂಥ ಮರಣಕರ ವ್ಯಾಧಿಗಳು ಸೈತಾನನು ಈ ಲೋಕಕ್ಕೆ ತಂದೊದ್ದಿದ್ದಾನೆ. ಆದರೆ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ, ಎಲೆಯೇ ಕಷ್ಟಪಡುವವರೇ, ಒರೆ ಒತ್ತವರೇ, ಬಾಯಾರಿದ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ತಪ್ಪಿಯೋದ ಮಗನನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ನಾನು ಈ ಲೋಕಕ್ಕೆ ಬಂದೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ಈ ಲೋಕದಲ್ಲಿ ನಾವು ದೇವರನ್ನು ದೂರತಕ್ಕಂಥವರಾಗಿದ್ದೇವೆ. ಈ ಕಷ್ಟಕ್ಕೆಲ್ಲ, ಸಂಕಟಕ್ಕೆಲ್ಲ ಕಾರಣ ದೇವರು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಅಲ್ಲ ಪ್ರಿಯ ಕೇಳುಗರೆ, ಎಂದಿಗೂ ದೇವರು ನಮ್ಮನ್ನು ಕಷ್ಟಕ್ಕೆ, ಸಂಕಟಕ್ಕೆ, ತನ್ನ ಮಕ್ಕಳನ್ನು ಒಳಪಡಿಸುವುದಿಲ್ಲ. ಕೆಟ್ಟದರಿಂದ ಶೋಧಿಸುವುದಿಲ್ಲ ಎಂಬುದಾಗಿ ನಾವು ನೋಡಿದೆವು. ಆದರೆ ಈ ಲೋಕದಲ್ಲಿ ತೆಗೆದುಕೊಂಡು ಬರತಕ್ಕಂಥ ಎಲ್ಲ ಮರಣಕರ ವ್ಯಾಧಿಗಳು, ಸಂಕಟಗಳು, ನೋವುಗಳು, ಗೋಳಾಟ, ಕಣ್ಣೀರು ಈ ಲೋಕದಲ್ಲಿ ಇದೆ ಅಂದರೆ ಅದು ಸೈತಾನ ತನ್ನ ಕುತಂತ್ರದಿಂದ ನಮ್ಮನ್ನು ಮೋಸ ಮಾಡಿ ಪಾಪಕ್ಕೆ ಬೀಳಿಸಿದ ನಿಮಿತ್ತವಾಗಿ ಇದೆಲ್ಲವೂ ಸಹ ಬಂದಿದೆ ಪ್ರಿಯ ಕೇಳುಗರೆ. ಆದ್ದರಿಂದ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ, ಮಗಳೇ ಮಗನೇ, ನಿನ್ನ ಪಾಪಕ್ಕೆಲ್ಲ ಕಾರಣವಾಗಿರ್ತಕ್ಕಂತಹ ಆ ಕಣ್ಣೀರು, ಆ ಗೋಳಾಟ, ಆ ನೋವು, ಆ ಸಂಕಟ ಎಲ್ಲವನ್ನ ನನ್ನ ಮೇಲೆ ಹಾಕು, ನಾನು ನಿನಗೆ ವಿಶ್ರಾಂತಿ ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ಹೌದು ನಾ ಕ್ರಿಸ್ತನ ಬಳಿಗೆ ಬಂದು ನನ್ನ ಎಲ್ಲ ಭಾರವನ್ನು ಹಾಕ್ತಕ್ಕಂಥವನಾಗಿದ್ದೇನೆ, ಆತ ನನಗೆ ವಿಶ್ರಾಂತಿ ಕೊಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸಮಸ್ತಕ್ಕೂ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ಈ ಲೋಕದಲ್ಲಿ ಕಣ್ಣೀರು, ಗೋಳಾಟ, ನೋವು, ಸಂಕಟ ಎಲ್ಲದಕ್ಕೂ ಕಾರಣ ಸೈತಾನನಾಗಿದ್ದಾನೆ. ನಮ್ಮನ್ನು ನೀನು ಉತ್ತಮ ರೀತಿಯಲ್ಲಿ ಸತ್ಯವಂತನಾಗಿ ಸೃಷ್ಟಿ ಮಾಡಿದೆ ಸ್ವಾಮಿ. ಆದರೆ ಸೈತಾನನ ಬಲೆಗೆ ಬಿದ್ದು ಸ್ವಾಮಿ ನಾವು ಅನೇಕ ಪಾಪಗಳಿಗೆ ಒಳಗಾಗಿ ಕಷ್ಟ ಸಂಕಟಗಳನ್ನು ಎದುರಿಸುವಂಥವರಾಗಿದ್ದೇವೆ. ಆದರೆ ನಿನ್ನ ಒಬ್ಬನೇ ಕುಮಾರನಂತೆ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸು. ಹೌದು ಸ್ವಾಮಿ, ಕೇಳುವಂತರ ಹೃದಯದಲ್ಲಿ ನೀನು ಮಾತನಾಡು. ಅವರು ಯಾವ ಕಷ್ಟದಿಂದ, ನೋವಿನಿಂದ, ಸಂಕಟದಿಂದ ಇದನ್ನು ಆಲಿಸ್ತಕ್ಕಂಥವರಾಗಿದ್ದಾರೆ, ಅವರಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ನಿನ್ನ ಬಳಿಗೆ ಬಂದು ಪಾಪಗಳನ್ನು ಹರಕೆಟ್ಟು ಸಮಾಧಾನದಿಂದ ನೆಮ್ಮದಿಯಿಂದ ಜೀವಿಸುವ ಹಾಗೆ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.